பிரமம் மங்கரயிதம் அதிடம் விமலம் சதா ஆனந்ததீத்மத்லம் பஜே தாபத்ரயாபகம் நித்யா சித்தாந்த துத்தாந்த வித்வம்ஷ்ணுசக்ஷ்ணா ஜெய்தீத்தா கதநிபாசதாம்னு உதம்பரே திகர்த்தகல்போயம் பிரத்யத்திகதகேஸ்வரி வியாசதீர்த்த குருபூயாத் அஸ்மதிஷ்டாத சித்தையே தபோ வித்யா விரத்தியாதி சத்குணோகாகரானம் வாதிராஜ குருநுந்தே ஹைக்ரீபதாஷயான் பூஜ்ய ராகவேந்திராய சத்யதர்மரதாய ச பரதாம் கல்பவருஷாய நமதாம் காமதேனவே துர்வாயுத்வாந்தவே வைஷ்ணவேந்தைவரேந்தவே ஸ்ரீராகவேந்திரகுருவே நமோ அத்யந்ததயாளவே அஜான திண்டச்சேதம் புத்திசம்பத் பிரதாயகம் விஜான விமலம் சாந்தம் விஜயாக்கிய குரும்பதே கோபாலனத பாதாப்ஜம் பாபாலி பரிஹாரிணம் கோபாலதாசமீடேயம் கோபாலஹரிதர்ஷனம் ஜலதேஷ்ட நிபாகாரம் ஜெகதீஷபதாஸ்ரயம் ஜெகதீதல விக்கியாதம் ஜெகநாத குரும்பதே ஆபாதமௌழி பர்யந்தம் குருநாமாப்தி ஸ்மரே தேன விக்னா பிரஷ்யந்தி சித்திஞ்ச மனோரதாஹ ஹரி ஓம் ஸ்ரீ குருப்பியோ நம. ಪಲವಿದು ಬಾಳುವುದಕ್ಕೆ ಅದನ್ನು ಮಾಡ್ತಾ ಬಂದಿದ್ದೀವಿ. ಮೊದಲಿಂದ ಇಷ್ಟವರೆಗೂ ನಾವು ಮಾಡಿದವರೆಗೂ ಏನು ಮಾಡಿದ್ದೀವಿ ಅನ್ನೋದು ಅಷ್ಟವರೆಗೂ ಓದೋಣ. ಪಲವಿದು ಬಾಳುವುದಕ್ಕೆ ಸಿದ್ಧ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಪಲವಿದು ಬಾಳುವುದಕ್ಕೆ ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳುವುದಕ್ಕೆ ನಿಚ್ಚ ಶುಭಕೃತೆಯೊಳಚ್ಯುತ ನಂಗ್ರಿಗಳಚ್ಚಿಸಿ ಮೆಚ್ಚಿಸುತ್ತೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಯಿಸದೆ ಯದೃಚ್ಛಾಲಾಭದಿಂದ ಪುಚ್ಛನಾಗುವುದೇ ಫಲವಿದು ಬಾಳ್ದುದಕ್ಕೆ ಮನವಾಕ್ಕಾಯದೊಳ ಅನುಭವಿಸುವ ದಿನದ ವಿಷಯ ಸಾಧನಗಳನ್ನು ಅನಿಲಾಂತರ್ಗತ ವನರುಹ ದಳಲೋಚನೆ ಗರ್ಪಿಸಿ ದಾಸನು ನಾ ಎಂಬುದೇ ಫಲವಿದು ಬಾಳ್ದುದಕ್ಕೆ ವಾಸವ ಮುಖ ವಿಭುತಾಸುರ ನಿಚಯಕ್ಕೆ ವಾಸುದೇವನೇ ಶುಭ ಶುಭದ ಈ ಸಮಸ್ತ ಜಗತೀಶ ಕೇಶವಾನೀಶ ಜೀವರೆಂ ಬೀಸು ಜ್ಞಾನವೇ ಫಲವಿದು ಬಾಳ್ದುದಕ್ಕೆ ಪಂಚಭೇದಯುತ ಪ್ರಪಂಚ ಸುಸತ್ಯ ವಿರಿಂಚಿ ಮುಖರು ಬಲಿ ವಂಚಕಗೆ ಸಂಚಲ ಪ್ರತಿಮೆಯು ಚಂಚಲ ಪ್ರಕೃತಿಲಿ ಸಂಚಿಂತಿಸಿ ಮುದ ಲಾಂಛನಾಗುವುದೇ ಫಲವಿದು ಬಾಳ್ದುದಕ್ಕೆ. ಇದು ನೋಡಿ, ಈ ಪದ್ಯವನ್ನು ನೋಡ್ತಾ ಬಂದ್ವಿ. ಪಂಚಭೇದಯುತ ಪ್ರಪಂಚ, ಅದು ಸ್ಪಷ್ಟವಾಗಿರುವಂತಹ ಅರ್ಥ. ಈ ಪ್ರಪಂಚ ಪಂಚಭೇದ ಇದವಾದಂತಹದ್ದು, ಅದು ಸುಸತ್ಯ ಅಂತೇಳಿ. ಈ ಪ್ರಸಿದ್ಧವಾಗಿರುವಂತಹ ಪಂಚಭೇದ ಒಂದಿದೆ, ಅಷ್ಟೇ ಅಲ್ಲದೆ ಪಂಚಭೇದ ನಾವು ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಕೂಡ ಬೇರೆ ರೀತಿಯಲ್ಲಿ ಕೂಡ ನೋಡಬಹುದು ಅಂತೇಳಿ. ಅಂದರೆ ಒಂದು ಜೀವ ಜಡ ಅಂತ ಒಂದು ಇದೆ, ಇನ್ನೊಂದು ನಾವು ತಗೊಂಡ್ರೆ ಸ್ಥಾವರ ಜೀವಗಳು ಮಾತ್ರ ತಗೊಂಡ್ರೆ ಸ್ಥಾವರ ಜೀವರಾಶಿಗಳು ಜಂಗಮ ಅಂದರೆ ವೃಕ್ಷ ಗಿಡ ಮರ ಇತ್ಯಾದಿ ಓಡಾಡದೆ ಒಂದೇ ಕಡೆ ಇರುವಂತಹ ಚೇತನಗಳಿದೆ, ಎಲ್ಲ ಕಡೆ ಓಡಾಡುವ ಚೇತನಗಳಿವೆ. ಸೊ ಈ ಎರಡು ವಿಧವಾದ ಚೇತನಗಳು ಭಗವಂತ. ಸೊ ಇದು ಒಂದೊಂದರಲ್ಲಿಯೂ ಭೇದ. ಸೊ ಭಗವಂತನಿಗೆ ಜಡಚೇತನಗಳಿಗೆ, ಜಡಚೇತನಗಳಿಗೆ ಚೇತನ ಅಂದರೆ ಚೇತನ ಚೇತನ ಓಡಾಡುವ ಪ್ರಾಣಿಗಳು, ಓಡಾಡುವ ಪ್ರಾಣಿಗಳಿಗೆ ಓಡಾಡಲಾಗದೇ ಇರುವಂತಹ ಪ್ರಾಣಿಗೆ, ಓಡಾಡಲಾಗದೇ ಇರುವಂತಹ ಒಂದು ಪ್ರಾಣಿಗೆ ಇನ್ನೊಂದು ಪ್ರಾಣಿಗೆ, ಓಡಾಡುವಂತಹ ಒಂದು ಪ್ರಾಣಿಗೆ ಇನ್ನೊಂದು ಪ್ರಾಣಿಗೆ ಭೇದ ಅಂತೇಳಿ ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ಒಟ್ಟಿಗೆ ಈ ಪ್ರಪಂಚದಲ್ಲಿ ಬಹುಚಿತ್ರ ಜಗದ್ ಬಹುದಾಕರಣ ಅದಂತ ಹೇಳಿದಂತೆ ಇಂತಹ ಚಿತ್ರ ವಿಚಿತ್ರಗಳಾದ ಅತಿ ಸುಂದರವಾದ ಅತ್ಯದ್ಭುತವಾದ ಜಗತ್ತು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದು ಅಸತ್ಯವಾಗಲಿ ಮಿಥ್ಯ ಆಗಲಿ ಇತ್ಯಾದಿಗಳಿಂದ ನಾವು ಆ ಭಗವಂತನ ಸೃಷ್ಟಿಯನ್ನು ಗುಹಕತ್ವದಿಂದ ಭಗವಂತ ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿ ನಾವು ತಿಳಿಸಕೂಡದು. ಭಗವಂತ ಮಾಡಿದಂತಹ ಈ ಪ್ರಪಂಚ ಸುಸತ್ಯವೇ, ಎಲ್ಲ ವಿಧವಾಗಿಯೂ ಸಂಪೂರ್ಣ ಸತ್ಯ ಅಂಥೇಳಿ ನಾವು ನಂಬಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆಯಿತು, ಭಗವಂತ ಹೀಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಭಗವಂತ ನಿಂತಿದ್ದಾನೆ. ಅಂತಹ ಭಗವಂತನನ್ನು ನಾವು ಹೇಗೆ ಉಪಾಸನೆ ಮಾಡುವುದು? ಜಡ ಸ್ಥಾವರ ಜಂಗಮ ಸ್ತ್ರೀ ಪುರುಷ ಎಲ್ಲ ವಿಧವಾದ ಜೀವರಾಶಿಗಳು ಅನೇಕ ವಿಧವಾದ ವಿಭವವನ್ನು ಮಾಡಿ ಇಲ್ಲೆಲ್ಲ ಭಗವಂತ ಇದ್ದರೆ, ಆ ಭಗವಂತ ಅಷ್ಟೇ ಅಲ್ಲದೆ ಪಂಚವಿಧವಾದ ಪ್ರಕೃತಿಗಳು ಎಲ್ಲದರೊಳಗೂ ಭಗವಂತ ಇದ್ದಾನೆ, ಭಗವಂತನ ಉಪಾಸನೆ ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಭಗವಂತನ ಉಪಾಸನೆ ಮಾಡುವುದಕ್ಕೆ ನಮಗೆ ಪ್ರತಿಮೆಗಳು ಬೇಕಾಗಿದೆ. ಒಂದು, ನಾವು ಮನೆಯಲ್ಲಿ ಪೂಜೆ ಇಟ್ಟು ಪ್ರತಿಮೆಗಳನ್ನು ಮಾಡ್ತೀವಿ, ಅದು ಒಂದು ವಿಧವಾದ ಪ್ರತಿಮೆ. ಅಷ್ಟೇ ಅಲ್ಲದೆ ಪ್ರತಿಮೆಗಳು ಎಷ್ಟು ವಿಧವಾದ ಪ್ರತಿಮೆಗಳು, ದೇವತೆಗಳೆಲ್ಲವೂ ಕೂಡ ಬ್ರಹ್ಮಾದಿಗಳು ಕೂಡ ಪ್ರತಿಮೆಗಳಾಗೇ ಇದ್ದಾರೆ. ಸೊ ಎಷ್ಟು ವಿಧವಾದ ಪ್ರತಿಮೆಗಳಿವೆ ಭಗವಂತನಿಗೆ, ಟೈಪ್ಸ್ ಆಫ್ ಪ್ರತಿಮಾಸ್ ಅಂತ ಹೇಳಿದರೆ, ಪ್ರತಿಮೆ ದ್ವೇ ಹರೇ ತಸ್ಯ ಚಲಾಚಲ ವಿಭೇದತಃ ಚಲಾ ಬ್ರಹ್ಮಾದಯ ಪ್ರೋಕ್ತಃ ಅಚಲ ಪ್ರಕೃತಿ ಸ್ಮೃತ ಅಂತ ಹೇಳಿದಂತೆ, ಭಗವಂತನ ಪ್ರತಿಮೆಗಳು ಎರಡು ವಿಧವಾದ ಪ್ರತಿಮೆಗಳು, ಒಂದು ಚಲ ಪ್ರತಿಮೆಗಳು, ಇನ್ನೊಂದು ಅಚಲ ಪ್ರತಿಮೆಗಳು. ಚಲ ಪ್ರತಿಮೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಚಲ ಪ್ರತಿಮೆಗಳು ಬ್ರಹ್ಮಾದಿಗಳನ್ನು ಹಿಡ್ಕೊಂಡು ಅಂದರೆ ಲಕ್ಷ್ಮೀದೇವಿ ಭಗವಂತನ ಜೊತೆಲೇ ಇರುವಂತಹದ್ದು. ಸೊ ಲಕ್ಷ್ಮೀ ನಾರಾಯಣರು ಬ್ರಹ್ಮಾದಿಗಳಲ್ಲಿ ಇದ್ದಾರೆ. ಸೊ ಬ್ರಹ್ಮಾದಿಗಳಲ್ಲಿ ಜಲಪ್ರತಿಮೆ ಅಂದರೆ ಬ್ರಹ್ಮಾದಿಗಳು ಜಲಪ್ರತಿಮೆಗಳಾಗಿದ್ದಾರೆ, ಅವರನ್ನು ನಾವು ಜಲಪ್ರತಿಮೆಗಳು ಅಂತ ಭಾವಿಸಬಹುದು. ಪ್ರಕೃತಿ ಜಡ ಪ್ರಕೃತಿಯಲ್ಲಿ ನಾವು ಅನೇಕ ವಿಧವಾದ ಪ್ರತಿಮೆಗಳು ಮಣ್ಣಿನಿಂದ ಮಾಡಬಹುದು, ಇಲ್ಲ ಸಹಜ ಪ್ರತಿಮೆಗಳು ನಮಗೆ ಸಾಲಗ್ರಾಮಗಳು ಬರುತ್ತೆ, ಚಕ್ರಾಂಕಿತ ಬರುತ್ತೆ, ಇವೆಲ್ಲವೂ ಕೂಡ ಅನೇಕ ವಿಧವಾದ ಜಡ ಪ್ರತಿಮೆಗಳು, ಪ್ರಕೃತಿ ನಿರ್ಮಿತವಾದ ಪ್ರತಿಮೆಗಳಿವೆ, ಅವು ಜಡ ಪ್ರತಿಮೆಗಳು. ಈ ವಿಧವಾಗಿ ಎರಡು ವಿಧವಾದ ಪ್ರತಿಮೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ದಾಸರಾಯರು ಹೇಳ್ತಾ ಇದ್ದಾರೆ. ಏನಂತ, ವಿರಿಂಚಿ ಮುಖರು ಬಲಿವಂಚಕಗೆ ಚಂಚಲ ಪ್ರತಿಮೆ, ಅಂದರೆ ಚಲ ಪ್ರತಿಮೆಗಳಲ್ಲಿ ಬಹಳ ಉತ್ತಮರಾದ ವಿರಿಂಚಿ ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ವಿರಿಂಚಿ ಮುಂತಾದವರು, ಚತುರ್ಮುಖ ಬ್ರಹ್ಮ ಮುಂತಾದವರು ಚಂಚಲ ಪ್ರತಿಮೆಗಳು, ಚಲಪ್ರತಿಮೆಗಳಾಗಿದ್ದಾರೆ. ಯಾರಿಗೆ ಚಲಪ್ರತಿಮೆಗಳಾಗಿದ್ದಾರೆ? ಭಗವಂತನಿಗೆ ಚಲಪ್ರತಿಮೆಗಳಾಗಿದ್ದಾರೆ. ಭಗವಂತನಿಗೆ ಚಲಪ್ರತಿಮೆಗಳು ಇಲ್ಲ ನಾರಾಯಣಿಗೆ ಚಲಪ್ರತಿಮೆಗಳು ಅಂತ ಹೇಳಿದೆ, ಬಲಿವಂಚಕಗೆ ಚಲಪ್ರತಿಮೆಗಳು. ಏನು ವಿಶೇಷ ಬಲಿವಂಚಕಗೆ ಚಲಪ್ರತಿಮೆಗಳು ಅಂತ ಹೇಳುವುದರಲ್ಲಿ? ಏನು ಬಲಿಯನ್ನು ಯಾಕೆ ತಗೊಂಡು ಬಂದಿದ್ದಾರೆ, ಬಲಿಯ ಸಮಾಚಾರ ಏನು ಅಂತ ಹೇಳಿ. ಇಲ್ಲಿ ಬಲಿವೃತ್ತ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಭಗವಂತ ಬಲಿಯಿಂದ ಬಲಿ ಇಂದ್ರ ಪದವಿಯನ್ನು ತಗೊಂಡಿದ್ದಾನೆ. ಭಗವಂತ ಆ ಇಂದ್ರ ಪದವಿ ಆಕ್ರಮಣ ಮಾಡಿದ್ದು ಬಲಿ ತಗೊಂಡ ಇಂದ್ರ ಪದವಿಯನ್ನು ಮತ್ತು ದೇವೇಂದ್ರನಿಗೆ ಪುರಂದರ ನಾಮಕ ಇಂದ್ರನಿಗೆ ಮತ್ತು ವಾಪಸ್ಸು ಕೊಡ್ಲಕ್ಕೆ ಭಗವಂತ ವಾಮನಾವತಾರವನ್ನು ತಾಳಿ ಹೋಗಿ ತ್ರಿವಿಕ್ರಮಾವತಾರವನ್ನು ಪಡೆದು ಅಲ್ಲಿ ತೊಗೆದಿದ್ದಾನೆ ಅಂತೇಳಿ. ಇಲ್ಲಿ ನಮಗೆ ಛಲ ಅಚಲ ಅಂದರೆ ಈ ಸಮಸ್ತ ಜಗತ್ತಿನಲ್ಲಿಯೂ ಪ್ರತಿಮೆಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿರುವಂತಹ ಭಗವಂತನ ಪ್ರತಿಮೆಗಳ ಚಿಂತನೆ ಬರಬೇಕಂದ್ರೆ ತ್ರಿವಿಕ್ರಮ ಸರ್ವ ಜಗತ್ತು ವ್ಯಾಪಿಸಿದಂತಹ ಭಗವಂತನ ಪ್ರಸಿದ್ಧವಾದ ಒಂದು ರೂಪ, ಅದು ತ್ರಿವಿಕ್ರಮ ರೂಪ. ಅದು ನಮಗೆ ನೆನಪಿಗೆ ತರಬೇಕಂತ ಬಲಿವಂಚಕಗೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಸರಿ, ಆವಾಗ ತ್ರಿವಿಕ್ರಮಗೆ ಅಂತ ಹೇಳ್ಬೋದು, ಬಲಿವಂಚಕಗೆ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಭಗವಂತ ವಾಮನನಾಗಿ ಒಂದು ಪುಟ್ಟ ಬಾಲಕನಾಗಿ ಬಂದು ಆಮೇಲೆ ನಂತರ ಬೆಳೆದು ಜಗವನ್ನೇ ಒಂದು ಆಕ್ರಮಣ ಮಾಡಿ ತ್ರಿವಿಕ್ರಮಾವತಾರನಾಗಿ ಈ ಸಮಸ್ತ ಜಗತ್ತು ವ್ಯಾಪಿಸಿರುವ ಅವನು ಇದ್ದಾನೆ, ವ್ಯಾಪಿಸಿದ್ದಾನೆ ಅಂತ ಎಲ್ಲರಿಗೆ ತಿಳಿಸಿಕೊಟ್ಟು ಮಾಡಿದ್ದಾನೆ. ಅದು ಮಾಡುವಾಗ ಭಗವಂತ ಯಾಕೆ ಇಷ್ಟೆಲ್ಲ ಮಾಡಿದ? ಬಲಿ ಸ್ವರ್ಗವನ್ನು ಆಕ್ರಮಣ ಮಾಡಿಕೊಂಡು ಕೂತಿದ್ದರೆ ಬಲಿಯಿಂದ ಕಸ್ಕೊಂಡು ಮತ್ತು ಇಂದನೇ ಕೊಳ್ಳಕ್ಕೆ ಭಗವಂತ ತಾನೇ ಶಕ್ತಿವಂತ ಸಮರ್ಥನಾಗಿದ್ದಾನೆ. ಬಲಿಯನ್ನು ಹೊಡೆಯುವುದು ದೇವರಿಗೇನು ಕಷ್ಟ ಇಲ್ಲ, ಬಲಿಯನ್ನು ಸೋಲಿಸಿಬಿಟ್ಟು ಆ ಇಂದ್ರ ಪದವಿಯನ್ನು ಇಂದನ್ನು ಕೊಡಬಹುದಾಗಿತ್ತು ಭಗವಂತ. ಹಾಗೆ ಮಾಡದೆ ಒಂದು ಯಾಚಕನಾಗಿ ಹೋಗಿ, ಬಾಲಕನಾಗಿ ಹೋಗಿ ಆ ಮೂರಡಿ ನೆಲೆಯನ್ನು ಕೇಳಿ ಆಮೇಲೆ ಬೆಳೆದು ಎಲ್ಲವನ್ನು ಮಾಡಿ ಇಷ್ಟೆಲ್ಲ ಯಾಕೆ ಭಗವಂತ ಮಾಡಿದ? ಜಗನ್ನಾಟಕ ಸೂತ್ರಧಾರೆ ಹೌದು, ಆದರೆ ಇಷ್ಟು ನಾಟಕ ಭಗವಂತ ಯಾಕೆ? ಯಾಕೆ ಬಲಿಯನ್ನು ಸುಮ್ಮನೆ ಸೋಲಿಸಿಬಿಟ್ಟು ಆ ಬಲಿಯಿಂದ ಕಸ್ಕೊಂಡು ಬಿಟ್ಟು ಇಂದನ್ನು ಕೊಡಬಹುದಾಗಿತ್ತು, ಹಾಗೆ ಮಾಡದೆ ಇಷ್ಟೆಲ್ಲ ದೇವರು ಯಾಕೆ ಮಾಡಿದ ಅಂತೇಳಿ. ಯಾಕೆ ಅಂದರೆ ಮುಖ್ಯವಾಗಿ ಬೆಳಿಗ್ಗೆ ನೋಡಿದ್ವಿ ನಾವು ನವವಿಧ ಭಕ್ತಿಗಳು, ಅದರಲ್ಲಿ ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ಅಂತೇಳಿ, ಎಲ್ಲ ತನ್ನನ್ನು ತಾನೇ ಅರ್ಪಣೆ ಮಾಡಿಕೊಂಡಿರುವಂತಹ ಬಲಿಗೆ ಅವನಿಗೆ ಮೋಕ್ಷ. ಸೊ ಬಲಿ ದೈತ್ಯನಾಗಿದ್ದ, ದೈತ್ಯವಂಶದಲ್ಲಿ ಹುಟ್ಟಿದ್ದಾನೆ ಪ್ರಹ್ಲಾದನಂತೆ, ಬಲಿಯು ಕೂಡ ಭಗವಂತನ ಭಕ್ತ. ಸೊ ಈ ಬಲಿಯ ಸಮಾಚಾರ ಲೋಕಕ್ಕೆ ಗೊತ್ತಿಲ್ಲ, ಬಲಿಯ ಘನತೆಯನ್ನು ಲೋಕಕ್ಕೆ ತೋರಿಸಿ ಕೊಡುವುದು ಭಗವಂತನ ಉದ್ದೇಶವಾಗಿದೆ. ಅದಕ್ಕಾಗಿ ಭಗವಂತ ಈ ವಿಧವಾಗಿ ಮಾಡಿದ. ಅಷ್ಟೇ ಅಲ್ಲದೆ ಬಲಿಗೆ ಆ ಸುಮ್ಮನೆ ಕಿಸ್ಕೊಂಡು ಬಿಟ್ಟು ದಾನ ಮಾಡ್ತೀನಿ ಅಂತ ಹೇಳಿದಂತೆ ಸುಮ್ಮನೆ ತಗೊಂಡು ಬಿಟ್ಟು ಅದು ಇಂದನೆ ಕೊಡೋದು ಅಷ್ಟೇ ಮಾಡಬಹುದಾಗಿತ್ತು, ದೇವರು ಅಷ್ಟೇ ಮಾಡಲಿಲ್ಲ. ಬಲಿ ಬಹಳ ಮೋಕ್ಷಯೋಗ್ಯನ ಅಂತ, ಒಳ್ಳೆ ಜೀವ ಅಂತ ಹೇಳಿ ನಿನಗೆ ಇಂದ್ರ ಪದವಿ ಇದೆ ಆದರೆ ಈಗ ಇಲ್ಲ ಅಷ್ಟೇ. ಬಲಿಗೆ ಆವಾಗ ಈಗ ಪುರಂದರ ಇಂದ್ರನೇ ಇಂದ್ರ, ಪುರಂದರ ರೂಪನಾದ ಇಂದ್ರನೇ ಇಂದ್ರ, ನಿನಗೆ ಇಂದ್ರ ಪದವಿ ಫ್ಯೂಚರ್ನಾಗಿ ಬರುತ್ತೆ, ಮುಂದೆ ಬರುತ್ತೆ, ನೀನು ಭಾವಿ ಕಾಲದಲ್ಲಿ ಇಂದ್ರನಾಗ್ತೀಯ, ಆದರೆ ಈಗ ನಿನಗೆ ಇಂದ್ರ ಪದವಿಗೆ ಈಗ ಅರ್ಹತೆ ಇಲ್ಲ, ಆ ಕಾರಣದಿಂದ ಕೊಡಬೇಕು ಅನ್ನೋದು ಒಂದು. ಸೊ ಬಲಿಯಿಂದ ಅದಕ್ಕೆ ಇಂದ್ರ ಪದವಿಗೆ ಅರ್ಹನಲ್ಲ ಅಂತೇಳಿ. ಸರಿ, ಇಂದ್ರ ಪದವಿಗೆ ಅರ್ಹನಲ್ಲ, ಬಲಿಯನ್ನು ಸುಮ್ಮನೆ ತಳ್ಳಿಬಿಟ್ಟು ಅಷ್ಟೇ ಬಗಲಿಗೆ ಹಾಕಿಬಿಟ್ಟು ಇಂದ್ರ ಪದ ಎರಡೇ ತಗೊಂಡು ಇಂದ್ರ ಭಗವಂತ ಸುಮ್ಮನೆ ಆ ಇಂದ್ರ ಪದವಿಯನ್ನು ಆ ಸ್ವರ್ಗ ಲೋಕಗಳನ್ನು ಹೇಗೆ ಒಂದು ಹಡಿಯಿಂದ ಎಲ್ಲ ಉರ್ಧ ಲೋಕಗಳನ್ನು ಮುಚ್ಚಿದ, ಸೊ ಇಂದ್ರನಿಗೆ ಪುರಂದರನಿಗೆ ಸ್ವರ್ಗ ಲೋಕ ಕೊಟ್ಟು ಬಿಡ್ಬೋದಾಗಿತ್ತು ಎರಡೇ ಅಡಿ ಕೇಳಿ, ಆದರೆ ಮೂರಡಿ ಕೇಳಿದ. ಯಾಕೆ? ಆ ಬಲಿ ಸರ್ವಸ್ವ ಆತ್ಮ ನಿವೇದನೆ ಮಾಡ್ತಾನೆ ಅನ್ನೋದು ಲೋಕಕ್ಕೆ ತೋರಿಸುವುದು ಒಂದು. ಇನ್ನೊಂದು, ಭಗವಂತ ಆ ಬಲಿಯನ್ನು ತಲೆ ಮೇಲೆ ಕಾಲಿಟ್ಟ ಅಂತೇಳಿ. ಈ ಇಡುವುದರ ಮೂಲಕವಾಗಿ ಪಾತಾಳ ಲೋಕಕ್ಕೆ ತಳ್ಳಿದ. ತಳ್ಳುವುದು ಮಾತ್ರವಲ್ಲ, ಅಲ್ಲಿ ಪಾತಾಳ ಲೋಕದ ಆಧಿಪತ್ಯವನ್ನು ಕೊಟ್ಟ. ಅತಿ ಸಮರ್ಥವಂತವಾಗಿ ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿ ತಾನು ಆಳ್ತಾ ಅಲ್ಲಿ ಸಂತೋಷವಾಗಿ ಇರಬಹುದು. ಇದ್ದು ಆಮೇಲೆ ತನಗೆ ಯಾವಾಗ ಇಂದ್ರ ಪದವಿ ಯೋಗ್ಯತೆ ಬಿಡುತ್ತೋ ಆವಾಗ ಇಂದ್ರ ಪದವಿಯಲ್ಲಿ ಹೋಗುತ್ತಾನೆ. ಸೊ ಈ ವಿಧವಾಗಿ ಬಲಿಯನ್ನು ಪಾತಾಳ ಲೋಕದಲ್ಲಿ ಇಡುವುದು ಇನ್ನೊಂದು ಕೆಲಸ ಆಗಿದೆ ಭಗವಂತನಿಗೆ. ಅಷ್ಟೇ ಅಲ್ಲದೆ ಭಗವಂತ ಅಷ್ಟು ಮಾತ್ರ ಮಾಡಲಿಲ್ಲ, ಆ ಬಲಿಗೆ ತಾನು ಕಾವಲಿಗಾರನಾದ. ಈಸ್ ಲೈಕ್ ಗಾರ್ಡಿ ಅಂತರ, ಆ ಬಾಗಿಲನ್ನು ಬಲಿಯ ಬಾಗಿಲನ್ನೇ ನಾನು ಕಾಯ್ತೀನಿ ಅಂಥೇಳಿ ಒಂದು ರೂಪದಿಂದ ಭಗವಂತ ಬಲಿಯ ಬಾಗಿಲನ್ನು ಕಾಯಲಕ್ಕೆ ನಿಂತು ಬಿಟ್ಟ. ಇಷ್ಟು ಒಂದು ಭಕ್ತ ಪರಾಧೀನನಾಗಿದ್ದಾನೆ ಭಗವಂತ ಅಂತ ತಿಳಿಸುವುದಕ್ಕಾಗಿ ಬಲಿವಂಚಕನ ಪ್ರತಿಮೆ ಅಂತ ಹೇಳಿದ್ದಾರೆ. ಅಂದ್ರೆ ಬಲಿಯನ್ನು ವಂಚನೆ ಮಾಡಿದ ಭಗವಂತ, ಆದರೆ ಬಲಿಯನ್ನು ಉದ್ಧಾರವೂ ಮಾಡಿದ. ಬಲಿಯನ್ನು ವಂಚನೆ ಮಾಡುವುದು ಮಾತ್ರವಲ್ಲ, ಬಲಿಯ ಉದ್ಧಾರವನ್ನು ಮಾಡಿದ ಭಗವಂತ. ಅಂತಹ ಭಗವಂತನಿಗೆ, ತ್ರಿವಿಕ್ರಮಾವತಾರನಾದ ಭಗವಂತನಿಗೆ ಬ್ರಹ್ಮಾದಿಗಳು ಚಲಪ್ರತಿಮೆಗಳಾಗಿದ್ದಾರೆ, ಸಂಚಲ ಪ್ರತಿಮೆಗಳಾಗಿದ್ದಾರೆ ಅಂಥೇಳಿ ಅದು ಒಂದು ವಿಧವಾದ ಪ್ರತಿಮೆ ಅಂತ. ಅದಕ್ಕಾಗಿ ಬಲಿವಂಚಕಗೆ ಅಂತೇಳಿ ಹೇಳಿದ್ದಾರೆ. ಸೊ ವಿರಿಂಚಿ ಮುಖರು ಬಲಿವಂಚಕಗೆ ಸಂಚಲ ಪ್ರತಿಮೆಯೇ ಆಗಿದ್ದಾರೆ. ಸಂಚಲ ಪ್ರಕೃತಿ, ಈ ಪ್ರಕೃತಿ ಯಾವುದೋ ಇದೇ ವಿಧವಾಗಿ ಸಂಚಲವಾಗಿರುವಂತಹ ಈ ಪ್ರಕೃತಿ ಜಡ ಪ್ರತಿಮೆಯೇ ಆಗಿದೆ. ಈ ವಿಧವಾಗಿ ಎರಡು ವಿಧವಾದ ಪ್ರತಿಮೆಗಳಿದೆ ಭಗವಂತನಿಗೆ ಅಂತ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಸಂಚಿಂತಿಸಿ ಚೆನ್ನಾಗಿ ಚಿಂತನೆ ಮಾಡಿ ಮೊದಲಾಂಚನಾಗಬೇಕು. ಮೊದಲಾಂಚನಾಗುವುದಂದ್ರೆ ಏನು ಹೇಳಿದ್ರೆ, ಮುದ ಅಂತ ಹೇಳಿದ್ರೆ ಸಂತೋಷ ಅಂತ ಒಂದು. ಮುದ ಅಂದ್ರೆ ಮೊದಲು, ಮೊದಲಾಂಚನ ಆಗುವುದಂದ್ರೆ ಮೊದಲು ನಾವು ಲಾಂಛನ ಅಂದ್ರೆ ಆ ಚಿಹ್ನೆಗಳನ್ನು, ಭಗವಂತನ ಚಿಹ್ನೆಗಳನ್ನು ನಾವು ಅಂದ್ರೆ ಭಗವಂತನ ಜ್ಞಾನದ ಚಿಹ್ನೆ ಪಡೆಯಬೇಕು, ಭೇದ ಜ್ಞಾನ ಪಡೆಯಬೇಕು, ದೀಕ್ಷೆಯನ್ನು ಪಡೆಯಬೇಕು. ಬಾಹ್ಯ ದೀಕ್ಷಾ ಅಂತರ್ದೀಕ್ಷ ಎರಡೂ ನಮಗೆ ಬೇಕಾಗಿದೆ. ಸೊ ಮೊದಲಾಂಚನ ಆಗಬೇಕು. ಮೊದಲಾಂಚನ ಆಗಂದ್ರೆ ಈ ಮೇಲ್ ಹೇಳಿದಂತಹ ಎಲ್ಲ ವಿಧವಾದ ಜ್ಞಾನಗಳ ಅಂತರ್ದೀಕ್ಷೆಯನ್ನು ನಾವು ಪಡಬೇಕು. ಅಂದ್ರೆ ನಮಗೆ ಈ ಈ ಇಷ್ಟು ವಿಷಯಗಳ ತಿಳುವಳಿಕೆ ಯಾವುದು ಬಂತು ಅದು ಅಂತರ್ದೀಕ್ಷೆಯನ್ನು ಕೊಡುತ್ತೆ, ಒಳಗೆ ನಮ್ಮನ್ನು ಪವಿತ್ರರನ್ನು ಮಾಡುತ್ತೆ. ಆ ಅಂತರ್ದೀಕ್ಷೆಯನ್ನು ಪಡೆದು ಬಾಹ್ಯ ದೀಕ್ಷೆಯನ್ನು ಪಡೆಯಬೇಕು. ಬಾಹ್ಯ ದೀಕ್ಷೆಯನ್ನು ಪಡೆಯುವುದು ಹೇಗೆ ಅಂದ್ರೆ, ನಾವು ಚಂದನದಿಂದ, ಗಂಧದಿಂದ, ಉದ್ಧ ಪುಂಡ್ರಗಳಿಂದ ಧಾರಣೆ ಮಾಡಿ, ಮುದ್ರಗಳನ್ನು ಧಾರಣೆ ಮಾಡಿ, ಎಲ್ಲವನ್ನು ಕೂಡ ಸಂತೋಷದಿಂದ ಮೊದಲಾಂಛನ ಆಗಬೇಕು. ಅಂದ್ರೆ ಮುದ ಅಂದ್ರೆ ಸಂತೋಷ, ಸಂತೋಷದಿಂದ ಆಹಾ ದೇವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾನೆ, ನಾನು ಈ ಲಾಂಛನಗಳನ್ನು, ಈ ಚಿಹ್ನೆಗಳನ್ನು, ವಿಷ್ಣು ಚಿಹ್ನೆಗಳನ್ನು ನಾನು ಧಾರಣೆ ಮಾಡ್ತೀನಿ ಅಂತೇಳಿ ಸಂತೋಷದಿಂದ ಭಗವಂತನಿಗಾಗಿ, ಭಗವಂತನ ಅನುಗ್ರಹಕ್ಕಾಗಿ ಈ ಎಲ್ಲ ವಿಧವಾದ ಭಗವಂತನ ವಿಷ್ಣು ಸಂಬಂಧವಾದ ಚಿಹ್ನೆಗಳನ್ನು ಧಾರಣೆ ಮಾಡಿ ಇರಬೇಕು. ಅದೇ ಫಲವಿದು ಬಾಳುವುದಕ್ಕೆ ಅಂಥೇಳಿ ಹೇಳ್ತಾ ಇದ್ದಾರೆ. ಪಂಚಭೇದಯುತ ಪ್ರಪಂಚ ಸುಸತ್ಯ ವಿರಿಂಚಿ ಮುಖರು ಬಲಿವಂಚಕಗೆ ಸಂಚಲ ಪ್ರತಿಮೆಯು ಚಂಚಲ ಪ್ರಕೃತಿಲಿ ಸಂಚಿಂತಿಸಿ ಮೊದಲಾಂಚನಾಗುವುದೇ ಅಲವಿದು ಬಾಳ್ದುದಕ್ಕೆ ಅಂತ ಹೇಳಿ, ಅದಾದ ಮೇಲೆ ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ಪಂಚ ರೂಪವ ತಿಳಿದು ಪಂಚ ಸುಸಂಸ್ಕಾರಾಂಚಿತನಾಗಿ ದ್ವಿಪಂಚಕರಣದಲ್ಲಿ ಪಂಚಕನರಿವುದೇ ಫಲವಿದು ಬಾಳ್ದುದಕ್ಕೆ. ಇವು ನಾವು ಪಂಚಮಹಾಯಜ್ಞ ಸಂಧಿಯಲ್ಲಿ ಅಲ್ಲಿಯ ನೋಡಿದಂತೆ ಪಂಚ ಋತುಗಳಲ್ಲಿ ಅಲ್ಲಿ ಇಲ್ಲಿ ನಮಗೆ ಚಾಂದೋಗ್ಯಮನಿಷ್ಠನಲ್ಲಿ ಒಂದು ಬರುತ್ತೆ ಏನಂತ ಹೇಳಿದ್ರೆ, ಪಂಚ ಋತುಗಳಲ್ಲಿ ಭಗವಂತನ ಪಂಚರೂಪಗಳನ್ನು ತಿಳಿಯುವುದು, ಪಂಚಾಗ್ನಿಗಳಲ್ಲಿ ಪಂಚರೂಪಗಳನ್ನು. ಸೊ ಇಲ್ಲಿ ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ಪಂಚ ರೂಪವ ತಿಳಿದು, ಪಂಚ ಪಂಚ ಅಂದ್ರೆ 25 ರೂಪಗಳು, ಪಂಚಾಗ್ನಿಗಳಲ್ಲಿ 25 ರೂಪಗಳು ಹೇಗೆ ನೋಡುವುದಂತ ಮುಂಚೆ ಬರೋಣ. ಮೊದಲು ಪಂಚ ಋತುಗಳಲ್ಲಿ, ಪಂಚ ಋತುಗಳಲ್ಲಿ ಇರುವಂತಹ ಭಗವಂತ ರೂಪಗಳು. ಪಂಚ ಋತುಗಳಲ್ಲಿ ಅಂತ ಹೇಳುವುದರ ಮೂಲಕವಾಗಿ ದೆಹಲಿ ನ್ಯಾಯದಿಂದ ಕೊಂಡು ಪಂಚ ಋತುಗಳು ಮಾತ್ರ ಅಲ್ಲ, ಭಗವಂತ ಕಾಲ ನಿಯಾಮಕ ಕಾಲಾಂತರ್ಗತ ಅಂತ ಎಲ್ಲೆಯಂತೆ ಭಗವಂತ ಎಲ್ಲ ವಿಧವಾದ ಕಾಲದ ಯೂನಿಟ್ಸ್ ಯಾವುದಿದೋ ಎಲ್ಲದರ ಒಳಗೂ ಅಂತರ್ಯಾಮಿಯಾಗಿದ್ದು ಕಾಲ ನಿಯಾಮಕನಾಗಿದ್ದಾನೆ, ಕಾಲವನ್ನು ಭಗವಂತ ನಿಯಮನ ಮಾಡುತ್ತಾನೆ. ಸೊ ಈ ವಿಧವಾಗಿ ಕಾಲ ನಿಯಾಮಕನಾದ ಭಗವಂತನ ನಾವು ಹೇಗೆ ಸಂವತ್ಸರ ಏರಲಿ, ಯುಗಗಳನ್ನು ಹಿಡ್ಕೊಂಡು ಯುಗ ಸಂವತ್ಸರ ಅಯನ ಋತು ಮಾಸ ಪಕ್ಷ ತಿಥಿ ವಾರ ನಕ್ಷತ್ರ ಯೋಗ ಕರಣ ಎಲ್ಲದರಲ್ಲಿ ಕೂಡ ಆಯಾ ಯೂನಿಟ್ಸ್ನಲ್ಲಿ ಆಯಾ ಕಾಲದ ವಿಶೇಷಗಳಲ್ಲಿ ಭಗವಂತ ಋತುಗಳಲ್ಲಿ ಮಾತ್ರ ಅಲ್ಲ, ಋತುಗಳ ಸಹಿತ ಇವೆಲ್ಲದರೊಳಗೂ ಕೂಡ ಆಯಾ ಹೆಸರುಗಳಿಂದ ಸಂವತ್ಸರ ಅನ್ನುವ ಕಾಲದಲ್ಲಿ ಭಗವಂತ ಸಂವತ್ಸರನಾಗಿ ಸಂವತ್ಸರ ನಾಮಕನಾದ ಭಗವಂತ ಇದ್ದಾನೆ. ಏನು ಸಂವತ್ಸರ? ಸಮ್ಯಕ್ ವತ್ಸಾನ್ ರಂಜಯತಿ ಅಂಥೇಳಿ. ವತ್ಸರು ಅಂದರೆ ತನ್ನ ಭಕ್ತರು ಬ್ರಹ್ಮಾದಿಗಳು ಯಾರಿದ್ದಾರೋ ಅವರನ್ನು ಸಮ್ಯಕ್ ಚೆನ್ನಾಗಿ ಸುಖ ಮೋಕ್ಷದ ಕಡೆ ಕರೆಕೊಂಡು ಹೋಗ್ತಾನೆ. ತನ್ನ ಭಕ್ತರನ್ನು ಸಮ್ಯಕ್ ವತ್ಸಾನ್ ಭಕ್ತಾನ್ ರಂಜಯತಿ. ಅದು ಆ ಸಂವತ್ಸರ ಅನ್ನುವ ಹೆಸರಿನ ಭಗವಂತ ಸಂವತ್ಸರ ಅಂತರ್ಗತನಾಗಿ ಇದ್ದಾನೆ. ಅದೇ ವಿಧವಾಗಿ ಅಯನ, ಅಯನ ಅಂದರೆ ಉತ್ತರಾಯಣ ದಕ್ಷಿಣ ಅಯನಗಳು, ಅಯನಗಳ ಒಳಗೆ ಭಗವಂತ ಅಯನ ನಾಮಕನಾದ ಭಗವಂತ ಅಂತರ್ಗತನಾಗಿದ್ದಾನೆ. ಅಯನ ಅಂದರೆ ಒಂದು ಕಾಲ ವಿಶೇಷ, ಒಂದು ದಕ್ಷಿಣಾಯನ ಉತ್ತರಾಯಣ ಅಂತ ಪ್ರಯಾಣ ಮಾಡುವುದು. ಅಯನ ಅಂದರೆ ಮಾರ್ಗ ಅಂಥೇಳಿ. ಈ ಅಯನದಲ್ಲಿ ಮಾರ್ಗದಲ್ಲಿ ಮೋಕ್ಷಕ್ಕೆ ಹೋಗುವಂಥ ಜೀವರಾಶಿಗಳು ಈ ಉತ್ತರಾಯಣ ದಕ್ಷಿಣಾಯನಗಳಲ್ಲಿ ಪ್ರಯಾಣ ಮಾಡಿ ಹೋಗ್ತಾರೆ. ನಿಷ್ಕಾಮಕರ್ಮ ಮಾಡಿದರೆ ಉತ್ತರಾಯಣದಲ್ಲಿ ಪ್ರಯಾಣ ಮಾಡಿ ಆದಿತ್ಯ ಲೋಕಕ್ಕೆ ಹೋಗುವುದು, ಸಕಾಮಕರ್ಮ ಮಾಡಿದರೆ ದಕ್ಷಿಣಾಯನದಲ್ಲಿ ಪ್ರಯಾಣ ಮಾಡಿ ಚಂದ್ರಲೋಕಕ್ಕೆ ಹೋಗುವುದು, ಚಂದ್ರಲೋಕಕ್ಕೆ ಹೋದವರು ಸಕಾಮಕರ್ಮ ಮಾಡಿದ್ದರಿಂದ ಮತ್ತು ತಿರುಗಿ ಬರುವುದು ಇತ್ಯಾದಿಗಳೆಲ್ಲ ಆಗುತ್ತೆ. ಈ ವಿಧವಾಗಿ ಭಗವಂತ ಅಯನಗಳ ಒಳಗೆ ಅಯನ ನಾಮಕನಾಗಿ ಇದ್ದಾನೆ ಅಂತ. ಅಯನ ಅಂದರೆ ಏನು? ಕಣ್ಣು ಅಂತಿದೆ. ಅಂದರೆ ಭಗವಂತ ಅಯನ, ಎಲ್ಲರಿಗೂ ಅಯನ ಮಾರ್ಗನಾಗಿದ್ದಾನೆ, ಎಲ್ಲರಿಗೂ ಕಣ್ಣಿನಂತೆ ಇದ್ದಾನೆ ಭಗವಂತ. ಭಗವಂತನಿಂದಲೇ ಎಲ್ಲರೂ ಎಲ್ಲವನ್ನು ನೋಡುತ್ತಾರೆ, ಅವನು ಅಯನನಾಗಿದ್ದಾನೆ. ಋತು, ಋತು ಒಳಗೆ ಋತು ನಾಮಕ, ಋತು ಅಂದರೆ ಸ್ಟ್ರೈಟ್ ಆಗಿ, ಸೊ ಭಗವಂತನಿಗೆ ಅಡ್ಡಿ ಹಿಡುವ ಅವನು ಋತುವಲ್ಲಿ ಋತು ನಾಮಕನಾಗಿದ್ದಾನೆ. ಋತು ಅಂತ ಹೇಳಿದರೆ ಭಗವಂತ ಯಾರು ಅವನು ತಡೆಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರೂಪದಲ್ಲಿ ಋತು ನಾಮಕನಾಗಿ ಭಗವಂತ ಋತುಗಳ ಒಳಗಿದ್ದಾನೆ. ಮಾಸ, ಮಾಸನ ತಿಂಗಳು, ಮಾಸದ ಒಳಗೆ ಮಾಸ ನಾಮಕನಾದ ಭಗವಂತ ಇದ್ದಾನೆ. ಅವನು ಮಾಸ, ಮಾಸ ಅಂದರೆ ಮಾ ಜ್ಞಾನದಿಂದ ಸಾರರೂಪನಾಗಿದ್ದಾನೆ. ಮಾಸ, ಸೊ ಮಾ ಸಹಿತನಾಗಿದ್ದಾನೆ, ಜ್ಞಾನಸಹಿತನಾಗಿದ್ದಾನೆ. ಮಾಸ. ಪಕ್ಷ, ಪಕ್ಷ ಅಂತ ಹೇಳಿದರೆ ಫೋರ್ಟ್ನೈಟ್, ಪಕ್ಷದ ಒಳಗೆ ಪಕ್ಷ ನಾಮಕನಾದ ಭಗವಂತ. ಪಕ್ಷ ಅಂದರೆ ರೆಕ್ಕೆ. ಅವನು ಪಕ್ಷ ಅಂದರೆ ಎಲ್ಲರಿಗೆ ರೆಕ್ಕೆಗಳಂತೆ, ಅಂದರೆ ಎಲ್ಲರೂ ಎಲ್ಲ ಕಡೆ ಹೋಗಬೇಕಂದ್ರೆ ಅವರಿಗೆ ಗಮನಕ್ಕೆ ಅನುಕೂಲ ಮಾಡಿಕೊಡುವವನವನಾಗಿದ್ದಾನೆ. ಈ ವಿಧವಾಗಿ ಎಲ್ಲ ಪಕ್ಷ, ಎಲ್ಲರ ಪಕ್ಷ ಅವನು, ಅಂದರೆ ಎಲ್ಲ ಕಡೆ ಇದ್ದಾನೆ, ಎಲ್ಲದರೊಳಗೂ ಇದ್ದಾನೆ ಅವನು, ಆ ಕಾರಣ ಪಕ್ಷ. ಸೊ ಈ ವಿಧವಾಗಿ ಪಕ್ಷದ ಒಳಗೆ ಪಕ್ಷನಾಗಿದ್ದಾನೆ. ತಿಥಿ, ತಿಥಿ ಒಳಗೆ ತಿಥಿ ನಾಮಕನಾದ ಭಗವಂತ. ತಿಥಿ ಅಂತ ಹೇಳಿದೆ, ತಿಥಿ ಅನ್ನ, ಅನ್ನ ರೂಪದಲ್ಲಿ ಭಗವಂತ ಅವನು ತಿಥಿಯಲ್ಲಿ ಇದ್ದಾನೆ ಅಂತೇಳಿ. ಇಲ್ಲ ವಾರ, ವಾರಗಳಲ್ಲಿ ವಾರ ಅಂತ ಹೇಳಿದ್ರೆ ವಾರ ಡೇ, ಅದರಲ್ಲಿ ವಾರ ನಾಮಕನಾದ ಭಗವಂತ. ವಾರ ಅಂದ್ರೆ ಎಲ್ಲವನ್ನು ವಾರ ವಾರಿಸುವವನು, ನಿವಾರಣೆ ಮಾಡುವವನು, ದುಃಖಗಳನ್ನು ವಾರ ಮಾಡ್ತಾನೆ ಅಂತಹ ಭಗವಂತ ಅಲ್ಲಿದ್ದಾನೆ. ನಕ್ಷತ್ರದ ಒಳಗೆ ನಕ್ಷತ್ರ ನಾಮಕನಾದ ಭಗವಂತ, ಅವನು ಕ್ಷತ್ರ, ಕ್ಷೀಣತ್ವ ಇಲ್ಲದವನ ಕ್ಷತ್ರ, ಯಾವ ಕ್ಷೀಣತೆ ಇಲ್ಲದವನಾದ ಕಾರಣ ನಕ್ಷತ್ರದ ಒಳಗೆ ಕ್ಷೀಣರಹಿತನಾದ ಭಗವಂತ ಅಂತ ಆ ರೂಪದಲ್ಲಿ ನಕ್ಷತ್ರ ರೂಪದಲ್ಲಿ ನೆಲೆಸಿದ್ದಾನೆ. ಅದೇ ವಿಧವಾಗಿ ಯೋಗ, ಯೋಗದ ಒಳಗೆ ಜ್ಞಾನೋಪಾಯ, ಅವನೇ ಜ್ಞಾನೋಪಾಯ ಕೊಡುವವನು, ಯೋಗದ ಒಳಗೆ ಯೋಗ ನಾಮಕನಾಗಿ ಭಗವಂತ ಇದ್ದಾನೆ. ಕರಣದ ಒಳಗೆ ಎಲ್ಲವನ್ನು ಮಾಡುವವನೇ, ಕರಣಗಳ ಒಳಗೆ ಕರಣ ನಾಮಕನಾಗಿ ಭಗವಂತ ಇದ್ದಾನೆ. ಇವೆಲ್ಲವೂ ಕೂಡ ಭಗವಂತನಿಗೆ ನಾವು ಅರ್ಪಿಸಬೇಕು. ಏನು ಅದು ಅರ್ಪಿಸುವುದಂದ್ರೆ ಏನು ಆಮೇಲೆ? ಸೊ ಇಷ್ಟೇ ಅಲ್ಲದೆ ಘಟಿಕೆ, ಗಂಟೆ ಆಗಲಿ, ಕ್ಷಣ, ಲವ, ಸ್ಮಾಲರ್ ಯೂನಿಟ್ಸ್ ಆಫ್ ಟೈಮ್, ಅವೆಲ್ಲದರ ಒಳಗೂ ಕೂಡ ಆಯಾ ಹೆಸರುಗಳಿಂದ ಘಂಟಿಗೆ ಒಳಗೆ ಘಂಟ ನಾಮಕನಾಗಿ, ಲವದ ಒಳಗೆ ಲವ ನಾಮಕ, ನಿಮಿಷದ ಒಳಗೆ ನಿಮಿಷ ನಾಮಕನಾಗಿ ಭಗವಂತ ಈ ವಿಧವಾಗಿ ಚಿಕ್ಕ ಚಿಕ್ಕ ಕಾಲದ ವಿಶೇಷಗಳಲ್ಲಿ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ. ಅವು ಭಗವಂತನಿಗೆ ಅರ್ಪಿಸಬೇಕು. ಹೇಗೆ ಅರ್ಪಿಸುವುದು? ಹೀಗೆ ನಾನು ಮುಂಚೆ ಹೇಳಿದಂತೆ ಸರ್ವಕರ್ತನಾದ ಶ್ರೀಹರಿ ತತ್ತನ್ನಾಮಕನಾಗಿ ಆಯಾ ವಸ್ತುಗಳಲ್ಲಿದ್ದಂತೆ ಆಯಾ ಕಾಲದ ಯೂನಿಟ್ಸ್ನಲ್ಲಿ ಕೂಡ ಆಯಾ ಹೆಸರುಗಳಿಂದ ಭಗವಂತ ಇದ್ದು ಎಲ್ಲರನ್ನೂ ಪ್ರೇರಿಸಿಕೊಡ್ತಾನೆ. ಪ್ರೇರಣೆ, ಎಲ್ಲರ ಜೀವರಾಶಿಗಳಿಗೆ ಪ್ರೇರಣೆ ಕೊಡುವವನಾಗಿದ್ದಾನೆ ಭಗವಂತ ಅಂತ ನಾವು ಅರಿಯುವುದೇ, ಅನುಸಂಧಾನ ಇರುವುದೇ ಅದು ಭಗವಂತನಿಗೆ ಅರ್ಪಿಸಿದಂತಾಗತ್ತೆ. ಈ ವಿಧವಾಗಿ ಋತುಗಳಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಅದು ಭಗವಂತನಿಗೆ ನಾವು ಅರ್ಪಿಸಬೇಕು ಅಂತ ಹೇಳಿ ಇಲ್ಲಿ ಪಂಚ ಋತುಗಳಲ್ಲಿ ಪಂಚರೂಪವನ್ನು ನಾವು ತಿಳಿಯಬೇಕು ಅಂತ ಹೇಳಿದ್ದಾರೆ. ಏನು ಪಂಚ ಋತುಗಳಲ್ಲಿ ಪಂಚರೂಪವನ್ನು ಏನು ತಿಳಿಯುವುದು ಅಂತ ಹೇಳಿದರೆ ಛಾಂದೋಗಪನಿಷತ್ತಿನಲ್ಲಿ ಬರುತ್ತೆ, ಋತುಷು ಪಂಚವಿಧಂ ಸಾಮೋಪಾಸೀತ ಅಂಥೇಳಿ, ವಸಂತೋ ಹಿಂಕಾರ, ಗ್ರೀಷ್ಮ ಪ್ರಸ್ತಾವ, ವರ್ಷಾಹ ಉದ್ಗೀತ, ಶರತ್ ಪ್ರತಿಹಾರ, ಹೇಮಂತೋ ನಿಧನಂ ಅಂಥೇಳಿ. ಕಲ್ಪಂತೆ ಹಾಸ್ಮೈ ಋತವ ಋತುಮಾನ್ ಭವತಿ ಏತದೇವಂ ವಿದ್ವಾನ್ ಋತುಷು ಪಂಚವಿಧಂ ಸಾಮೋಪಾಸ್ತೆ ಅಂಥೇಳಿ ಛಾಂದೋಗಪನಿಷತ್ತಿನಲ್ಲಿ ಬರೆದಂತೆ. ಇಲ್ಲಿ ಋತುಗಳು ನಮಗೆ ಆರು ಇದೆ, ಇಲ್ಲೇ ಪಂಚ ಋತುಗಳಂತ ಹೇಳಿದ್ದಾರೆ. ಏನ್ರಿ ಆರು ಋತುಗಳಂದ್ರೆ? ಯಾವ ಋತುವನ್ನು ನಾವು ಬಿಟ್ಟು ಬಿಡಬೇಕು? ಯಾಕೆ ಆರು ಋತುಗಳಿದ್ದರೆ ಐದು ಋತುಗಳಂತೆ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯರ ಭಾಷೆಯಲ್ಲಿ ಹೇಳ್ತಾರೆ, ಹೇಮಂತ ಶಿಶಿರಯೋರ್ ಐಕ್ಯೇನ ಪಂಚತ್ವಂ ಅಂತೇಳಿ. ಅಂದರೆ ಹೇಮಂತ ಶಿಶಿರ ಋತುಗಳು ಕೊನೆಗೆ ಬರುವಂತಹ ಎರಡು ಋತುಗಳು, ಅವು ಎರಡು ನೋಡಿ ಬಹಳ ತನ್ನ ವಿಂಟರ್ ಟೈಮ್ ಇದ್ದಂತೆ, ವಿಂಟರು ಆಮೇಲೆ ಆಫ್ಟರ್ ವಿಂಟರ್ ಟೈಮ್. ಸೊ ಈ ಹೇಮಂತ ಶಿಶು ಋತುಗಳು ಅನ್ನೋದು ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ಬರುವ, ಸೊ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ ಟೈಮ್ನಲ್ಲಿ ಬರುವಂತಹದ್ದು. ಅವೆಲ್ಲ ಒಂದೇ ವಿಧವಾಗಿರುತ್ತೆ ವೆದರು, ಆ ಕಾರಣದಿಂದ ಹೇಮಂತ ಶಿಶಿರ ಋತುಗಳನ್ನು ಒಟ್ಟಿಗೆ ಸೇರಿಸುತ್ತಾರೆ. ಮಿಕ್ಕ ಋತುಗಳು ನಾಲ್ಕು, ಇದು ಒಂದು, ಐದು ಋತುಗಳಾಗುತ್ತೆ ಆ ವಿಧವಾಗಿ. ಸೊ ಆ ಋತುಗಳಲ್ಲಿ ಎರಡು ಸೇರಿಸುತ್ತಾರಾದ ಕಾರಣದಿಂದ ಪಂಚ ಋತುಗಳಾಗತ್ತೆ. ಈ ವಿಧವಾಗಿ ಪಂಚ ಋತುಗಳನ್ನು ನಾವು ಉಪಾಸನೆ ಮಾಡಬೇಕಂತ ಹೇಳಿ ಅಲ್ಲಿ ಆ ಒಂದೊಂದು ಋತುಗಳಿಗೆ ಇರುವಂತಹ ಭಗವದ್ ರೂಪದ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಈ ಋತುಗಳಲ್ಲಿ ಋತುನಾಮಕನಾಗಿರುವ ಪಂಚವಿಧ ಸಾಮಭಕ್ತಿಯಿಂದ ನಾವು ಪ್ರತಿಪಾದಿನಾದ ಭಗವಂತನ ಪಂಚ ಭಗವಂತನ ಉಪಾಸನೆ ಮಾಡಬೇಕು. ಅದು ಹೇಗಿರುತ್ತೆ ಅಂತ ಹೇಳಿದರೆ, ಭಗವಂತ ವಸಂತ ಋತುವಿನಲ್ಲಿ ವಸಂತ ನಾಮಕನಾಗಿ ಹಿಂಕಾರ ಪ್ರತಿಪಾದ್ಯನಾದಂತಹ ಹಿಂಕಾರ ನಾಮಕ ಪ್ರದ್ಯುಮ್ನ ಇರ್ತಾನೆ ಭಗವಂತ. ಅಂದರೆ ಏನು, ವಸಂತ ಋತು ಮೊದಲು ಬರುವಂಥದ್ದು, ವಸಂತ ಋತುವಿನಲ್ಲಿ ವಸಂತ ನಾಮಕನಾಗಿರ್ತಾನೆ. ವಸಂತ ನಾಮಕನಾಗಿ ಅವನು ಹಿಂಕಾರ ಪ್ರತಿಪಾದ್ಯ. ನಾವು ಸಾಮಗಳ ಪ್ರಭೇದವನ್ನು ನೋಡುವಾಗ ನೋಡಿದ್ದೀವಿ ಹಿಂಕಾರ ಅನ್ನೋದೊಂದು ಸಾಮ. ಸೊ ಹಿಂಕಾರ ಪ್ರತಿಪಾದ್ಯನಾಗಿ ಹಿಂಕಾರ ನಾಮಕನಾಗಿ ಭಗವಂತ ಪ್ರದ್ಯುಮ್ನ ಅನ್ನುವ ರೂಪದಿಂದ ಇರ್ತಾನೆ. ಇದು ಒಂದು ಋತುವಿನ ಸಮಾಚಾರ. ಅದೇ ವಿಧವಾಗಿ ಗ್ರೀಷ್ಮ ಋತುವು, ಗ್ರೀಷ್ಮತು ಬಿಸಿಲು ಕಾಲ ಆ ಟೈಮ್ನಲ್ಲಿ ಇರು ಬರುವಂತಹ ಗ್ರೀಷ್ಮ ಋತುವಿನಲ್ಲಿ ಗ್ರೀಷ್ಮನಾಮಕನಾಗಿ ಭಗವಂತ ಇರ್ತಾನೆ ಅಂಥೇಳಿ. ಗ್ರೀಷ್ಮನಾಮಕನಾಗಿ ಭಗವಂತ ಏನು ಮಾಡ್ತಾನೆ, ಗ್ರೀಷ್ಮನಾಮಕನಾದ ಭಗವಂತ ಪ್ರಸ್ತಾವ ಪ್ರತಿಪಾದ್ಯನಾಗಿ ಪ್ರಸ್ತಾವ ನಾಮಕನಾಗಿ ವಾಸುದೇವ ಅನ್ನುವ ರೂಪದಿಂದ ಭಗವಂತ ಅದಿರ್ತಾನೆ. ಅದು ಎರಡನೇ ಋತು, ಗ್ರೀಷ್ಮ ಋತುವಿನಲ್ಲಿ ಬರುವಂತಹದ್ದು. ಅದೇ ವಿಧವಾಗಿ ವರ್ಷ ಋತುವಿನಲ್ಲಿ ವರ್ಷನಾಮಕನಾಗಿ ಭಗವಂತ ಇರ್ತಾನೆ. ವರ್ಷ ಋತುವಿನಲ್ಲಿ ವರ್ಷನಾಮಕನಾದ ಭಗವಂತ ಉದ್ಗೀತ ಪ್ರತಿಪಾದ್ಯನಾಗಿ ಉದ್ಗೀತ ನಾಮಕನಾದ ನಾರಾಯಣ ಉದ್ಗೀತ ನಾಮಕನಾದವನು. ಅಂತಹ ನಾರಾಯಣ ಅಲ್ಲಿ ನಾರಾಯಣ ರೂಪದಲ್ಲಿ ಭಗವಂತ ಅಲ್ಲಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಉದ್ಗೀತ ನಾಮಕನಾದ ಭಗವಂತ ನಾರಾಯಣನ ರೂಪ, ಇದು ನಾವು ವರ್ಷ ಋತುವಿನಲ್ಲಿ ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಶರದ್ ಋತುವು ನಾಲ್ಕನೆಯದು. ಈ ಶರದ್ ಋತುವಿನಲ್ಲಿ ಶರತ್ ನಾಮಕನಾಗಿ ಭಗವಂತ ಇರ್ತಾನೆ. ಆ ಶರತ್ ನಾಮಕನಾದ ಭಗವಂತ ಪ್ರತಿಹಾರ ಪ್ರತಿಪಾದ್ಯನಾಗಿ ಪ್ರತಿಹಾರ ಸಾಮಾದು, ಆ ಪ್ರತಿಹಾರ ಸಾಮಾದ ಪ್ರತಿಹಾರ ಪ್ರತಿಪಾದ್ಯನಾಗಿ ಪ್ರತಿಹಾರ ನಾಮಕನಾದಂತಹ ಅನಿರುದ್ಧ ರೂಪಿ ಭಗವಂತ ಇರ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು. ಅದಾದ ಮೇಲೆ ಹೇಮಂತ ಋತು, ಹೇಮಂತ ಶಿಶಿರಗಳು ಸೇರಿ ಇರುವಂತಹದ್ದು, ಅಲ್ಲಿ ಹೇಮಂತ ಋತುವಿನಲ್ಲಿ ಹೇಮಂತ ನಾಮಕನಾಗಿ ಭಗವಂತ ಇದ್ದು ನಿಧನ ಅನ್ನುವ ಸಾಮಭಕ್ತಿಯಿಂದ ಪ್ರತಿಪಾದ್ಯನಾಗಿ ನಿಧನ ನಾಮಕನಾದ ಸಂಕರ್ಷಣ ಅಲ್ಲಿ ಇರ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು. ಯಾರು ಹೀಗೆ ತಿಳಿದು ಋತುಗಳಲ್ಲಿ ಪಂಚರೂಪಿಯಾದ ಪಂಚ ಸಾಮ ಭಕ್ತಿಗಳಿಂದ ಪ್ರತಿಪಾದ್ಯನಾದ ಶ್ರೀಹರಿಯನ್ನು ಉಪಾಸನೆ ಮಾಡ್ತಾರೋ ಅವನಿಗೆ ಈ ಋತುಗಳಲ್ಲಿರುವಂತಹ ಈ ಭಗವಂತನ ರಕ್ಷಣೆ ಸಿಗತ್ತೆ. ಭಗವಂತ ಈ ಋತುಗಳಲ್ಲಿರುವ ಭಗವದ್ ರೂಪಗಳು ಅವನನ್ನು ಕಾಪಾಡತ್ತೆ ಅಂಥೇಳಿ ಅಭೀಷ್ಟವನ್ನು ಕೊಡುವಂತಹ ಆ ಭಗವದ್ ರೂಪಗಳ ಚಿಂತನೆಯನ್ನು ನಾವು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಋತುಗಳಲ್ಲಿರುವ ಭಗವಂತನ ರೂಪಗಳು ನಮಗೆ ಈ ಇಹಲೋಕದಲ್ಲಿ ಸಾಧನಕ್ಕೆ ಅನುಕೂಲ ಮಾಡುವುದು ಮಾತ್ರವಲ್ಲದೆ ಮೋಕ್ಷದವರೂ ಕೂಡ ಈ ಋತು ಅಂತರ್ಗತನಾದ ಭಗವದ್ ರೂಪಗಳು ಕರ್ಕೊಂಡು ಹೋಗುತ್ತೆ ಅನ್ನುವ ಚಿಂತನೆ ನಮಗೆ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನಿಗೆ ಈ ಋತುಗಳ ಹೆಸರು, ವಸಂತ ಋತುವಿನಲ್ಲಿ ವಸಂತ ನಾಮಕನಾಗಿರ್ತಾನೆ ಇವೆಲ್ಲ ಹೇಳ್ತೀವಿ. ವಸಂತ ಋತುವಿನಲ್ಲಿ ವಸಂತ ನಾಮಕನಾಗಿ ಇದ್ದರೆ ಅದರ ಅರ್ಥ ಏನು? ವಸತಿ ಇತಿ ವಸಃ ತನೋತಿ ಇತಿ ತಃ ಅಂತೇಳಿ ವಸಂತ ಅನ್ನುವ ಶಬ್ದಕ್ಕೆ ವಸ ತ ಅಂತ ಬಿಡಿಸಿದರೆ ಭಗವಂತ ವಸಂತ ಅಂದರೆ ಏನು? ಭಗವಂತ ಎಲ್ಲರ ಒಳಗೆ ವಾಸ ಮಾಡಿದ್ದಾನೆ ಅನ್ನುವುದರಿಂದ ಅವನು ವಸಂತ, ವಾಸ ಮಾಡಿ ಅವರಿಗೆ ಸುಖವನ್ನು ಉಂಟು ಮಾಡ್ತಾನಾದ್ದರಿಂದ ಭಗವಂತನಿಗೆ ವಸಂತ ವಸಂತ ಅಂತ ಕರೀತಾರೆ. ವಸತಿ ತಥಾ ತನೋತಿ, ವಸ ತ ಅಂದರೆ ತನೋತಿ, ವಸತಿ ತನೋತಿ ಯಾಕಂದ್ರೆ ವಸ ವಸಃ ತಃ ವಸಂತ ಅಂಥೇಳಿ ಆ ಭಗವಂತನ ಆ ರೂಪದ ಅನುಸಂಧಾನ ಹಾಗೆ ನಾವು ಚಿಂತನೆಯನ್ನು ಮಾಡಬೇಕು. ಅದೇ ವಿಧವಾಗಿ ವಸಂತ ಆದ ಮೇಲೆ ಜೀವರಲ್ಲಿ ಮಾಸ ಮಾಡ್ತಾನೆ, ಸುಖವನ್ನು ಉಂಟು ಮಾಡ್ತಾನೆ, ಅದರಿಂದ ವಸಂತ. ಗ್ರೀಷ್ಮ ಇದೆ, ಗ್ರೀಷ್ಮಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದರೆ ಗ್ರೀಷ್ಮ ಗಿರತೀತಿ ಗ್ರೀಷ್ಮ ಅಂತೇಳಿ, ಗಿರತೀತಿ ಗ್ರೀಷ್ಮ ಅಂತ ಹೇಳಿದರೆ ಭಗವಂತನಿಗೆ ಗಿರತಿ ಕಿರತಿ ಅನ್ನುವ ಶಬ್ದ, ಗ್ರೀಷ್ಮ ಬಿಸಿಲು ಕಾಲ, ಗಿರತಿ ಕಿರತಿ ಇತಿ ಗ್ರೀಷ್ಮ. ಗಿರತಿ ಅಂದರೆ ಏನು ಅಂದರೆ ನೀರನ್ನು ಹೀರುವುದು. ಬಿಸಿಲಿದ್ರೆ ಏನಾಗುತ್ತೆ, ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಎವಾಪರೇಟ್ ಆಗುತ್ತೆ.
ಅದಕ್ಕೆ ನೀರನ್ನು ಹೀರ್ತಾನಾದ ಕಾರಣದಿಂದ ಗಿರತಿ, ಗಿರತಿಯನ್ನು ಹೀರುವುದು, ನೀರನ್ನು ಹೀರುವುದು. ಆ ಕಾರಣದಿಂದ ಗ್ರೀಷ್ಮ ಅನ್ನುವ ಭಗವದ್ ರೂಪ ಅವನು, ಯಾಕಂದ್ರೆ ನೀರನ್ನು ಹೀರುವುದಂತ ನೋಡ್ರಿ ಬಿಸಿಲು ಹೀರತ್ತೆ, ಬಿಸಿಲು ನೀರು, ಬಿಸಿಲು ಜಡ, ನೀರು ಜಡ, ಎಲ್ಲವೂ ಜಡ. ಆ ಬಿಸಿಲಿಗೆ ಸ್ವತಃ ನೀರನ್ನು ಹೀರುವ ಶಕ್ತಿ ಇಲ್ಲ. ನೀರಿನ ಒಳಗೆ ಒಂದು ಭಗವದ್ ರೂಪ ಇದೆ, ಬಿಸಿಲಿನ ಒಳಗೆ ಒಂದು ಭಗವದ್ ರೂಪ ಇದೆ, ಬಿಸಿಲಿನಲ್ಲಿರುವ ಭಗವದ್ ರೂಪ, ನೀರಿನಲ್ಲಿರುವ ಭಗವದ್ ರೂಪದಲ್ಲಿ ಸಂಶ್ಲೇಷಣ ವಿಶ್ಲೇಷಣವಾಗಿ ಅದನ್ನು ಹೀರುವ ಕಾರ್ಯವನ್ನು ಮಾಡುತ್ತೆ. ಈ ವಿಧವಾಗಿ ಭಗವಂತ ಗಿರತಿ ಅಂದ್ರೆ ನೀರನ್ನು ಹೀರುವ ಶಕ್ತಿ ಸ್ವತಃ ಬಿಸಿಲಿಗಿಲ್ಲ, ಬಿಸಿಲಿನಲ್ಲಿ ನಿಂತು, ಗ್ರೀಷ್ಮದಲ್ಲಿ ನಿಂತು, ಗ್ರೀಷ್ಮ ಋತುವಿನಲ್ಲಿ ನಿಂತು ಗ್ರೀಷ್ಮ ನಾಮಕನಾಗಿ ಅವನು ಹೀರ್ತನಾದ ಕಾರಣದಿಂದ ಅವನಿಗೆ ಗ್ರೀಷ್ಮ, ಗ್ರೀಷ್ಮ ಅಂತ ಹೆಸರು. ಅದಾದ ಮೇಲೆ ವರ್ಷತಿ, ವರ್ಷ ಋತು, ಭಗವಂತನಿಗೆ ವರ್ಷ ಋತುವಿನಲ್ಲಿ ವರ್ಷ ನಾಮಕನಾಗಿದ್ದಾನೆ. ಅವನು ಮಳೆ ಸುರಿಯುವಂತೆ ಮಾಡ್ತಾನೆ, ಅದಕ್ಕೆ ಅವನಿಗೆ ವರ್ಷ ಅಂತ ಹೆಸರು. ಮಳೆ ನೀರನ್ನು ಸುರಿಸುವುದರಿಂದ ವರ್ಷ ಅಂತ ಭಗವಂತನಿಗೆ ಹೆಸರು. ಶರತ್, ಶರತ್ ಅಂದ್ರೆ ಸುಖ ಉಂಟು ಮಾಡುವುದು. ಶರತ್, ಶರತ್ ಅಂದ್ರೆ ಶಂ ರಾತಿ ಇತಿ ಶರತ್, ಶ ಅಂದ್ರೆ ಏನು, ಶಂ ಸುಖ, ರಾತಿ ಇಲ್ಲಿ ರಾ ಅಂದ್ರೆ ಸುಖ ಅಂತ ಒಂದು ಇದೆ, ಇಲ್ಲಿ ಶರತ್ ಅಂದ್ರೆ ರಾ ಅಂತ ಅನ್ನುವ ಶಬ್ದಕ್ಕೆ ರಾತಿ ಅಂತ, ರಾತಿ ಅಂದ್ರೆ ಮಾಡುವುದು, ಶಂ ಅಂದ್ರೆ ಸುಖಂ, ಸಂ ಸುಖಂ ರಾತಿ ಇತಿ, ಸುಖ ಬರುವಂತೆ ಮಾಡ್ತಾನೆ. ಆ ಕಾರಣದಿಂದ ಶರತ್, ಶರತ್ ಅಂತ ಭಗವಂತನಿಗೆ ಹೆಸರು. ಆಮೇಲೆ ಆದ್ಮೇಲೆ ಹೇಮಂತ ಋತು, ಹೇಮಂತ ಋತು ಅಂದ್ರೆ ಹಿಮಂ ತನೋತಿ ಹೇಮಂತ, ಹೇಮಂತ ಋತು, ಹಿಮ ಅಂದ್ರೆ ಐಸ್, ಹಿಮವನ್ನುಂಟು ಮಾಡ್ತಾನೆ, ಐಸ್ ಬರುವಂತೆ ಮಾಡ್ತಾನೆ. ಆದ ಕಾರಣದಿಂದ ಭಗವಂತನಿಗೆ ಹಿಮ, ಹೇಮಂತ, ಹಿಮವನ್ನು ಉಂಟು ಮಾಡುವುದರಿಂದ ಹೇಮಂತ ಅನ್ನುವ ಹೆಸರು ಭಗವಂತನಿಗೆ ಬಂದಿದೆ ಅಂತ ಹೇಳಿ, ಈ ವಿಧವಾಗಿ ಪಂಚ ಋತುಗಳಲ್ಲಿ ಈ ಪಂಚ ಸಾಮೋಪಾಸನೆಯಂತೆ ಈ ಭಗವಂತನ ಚಿಂತನೆಯನ್ನು ನಾವು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಪಂಚ ಋತುಗಳಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಪಂಚಾಗ್ನಿಗಳಲ್ಲಿ ಪಂಚ ಋತುಗಳಲ್ಲಿ, ಸೊ ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ, ಪಂಚ ಋತುಗಳಲ್ಲಿ ಅಂತ ಆದ ಮೇಲೆ ಪಂಚ ಅಗ್ನಿಗಳಲ್ಲಿ ಪಂಚಾಗ್ನಿಗಳು ನಾವು ನೋಡಿದ್ವಿ. ಪಂಚಾಗ್ನಿಗಳು ಏನು ಅಂತ ಹೇಳಿದ್ರೆ ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ, ಅವಸತ್ಯ, ಸಭ್ಯ ಅನ್ನು. ಸೊ ಅವಸತ್ಯ, ಸಭ್ಯ, ಸಭ್ಯಂಚಿತಿ ಅಂತಲೂ, ಸಭ್ಯಂಚಿತಿ ಅಂದ್ರೆ ಚಿತ ಅಗ್ನಿಯೇ, ಸೊ ಸಭ್ಯ ಅಂದ್ರೆ ಸಭ್ಯಂಚಿತಿ ಅಂತ ಕರೀತಾರೆ, ಎರಡು ಒಂದೇ. ಸೊ ಈ ವಿಧವಾಗಿ ಈ ಐದು ಅಗ್ನಿಗಳು ಪಂಚಾಗ್ನಿಗಳಲ್ಲಿ ಭಗವಂತ ಇದ್ದಾನೆ. ಆಹವನೀಯ, ಗಾರ್ಹಪತ್ಯ, ದಕ್ಷಿಣ, ಅವಸತ್ಯ, ಸಭ್ಯಂಚಿತಿ ಅಂತೇಳಿ. ಇದು ಎಲ್ಲಿದೆ? ನಮ್ಮ ದೇಹದಲ್ಲಿ ಕೂಡ ಪಿಂಡಾಂಡದಲ್ಲಿ ಇರುವಂತಹದ್ದು. ಮುಖದಲ್ಲಿ ಆಹವನೀಯ ಅಗ್ನಿ ಇದೆ, ಹೃದಯದಲ್ಲಿ ಗಾರ್ಹಪತ್ಯ ಅಗ್ನಿ ಇದೆ, ನಾಭಿಯಲ್ಲಿ ದಕ್ಷಿಣ ಅಗ್ನಿ ಇದೆ, ಅದೇ ವಿಧವಾಗಿ ಬಲಭಾಗದಲ್ಲಿ ಅವಸತ್ಯ, ಎಡಭಾಗದಲ್ಲಿ ಸಭ್ಯಂಚಿತಿ ಅಗ್ನಿ. ಈ ವಿಧವಾಗಿ ಅಗ್ನಿಗಳು ನಮ್ಮ ಪಿನ್ನಾಡದಲ್ಲಿ ಇದೆ. ಈ ಪಂಚ ಅಗ್ನಿಗಳಲ್ಲಿ ಇರುವಂತಹ ಭಗವಂತನ ಪಂಚಪಂಚ ರೂಪಗಳನ್ನು ತಿಳಿಯಬೇಕು. ಪಂಚಪಂಚ, ಪಂಚಪಂಚ ಅಂದ್ರೆ 5 × 5 = 25, 25 ರೂಪಗಳು. ಏನು 25 ರೂಪಗಳು? ಎಲ್ಲಿಂದ ಬಂದು ನಾವು ಇದು ಪಂಚಾಗ್ನಿ ಹೋತ ಸಂಧಿ ಅದು ಮಾಡುವಾಗ ಅಲ್ಲಿ ನೋಡಿದ್ದೀವಿ. ಸೊ ಇಲ್ಲಿ ಪಂಚ ರೂಪಗಳಂತ ಹೇಳಿದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನ್ನೋ ರೂಪಗಳನ್ನು ತಗೊಂಡು ಅವ ರೂಪಗಳಲ್ಲಿ ಒಂದೊಂದು ಸೇರಿಸಿದ್ರೆ 5 × 5 = 25. ಹಾಗೆ ಅನಿರುದ್ಧ, ಅನಿರುದ್ಧ ಒಂದು ರೂಪ, ಅನಿರುದ್ಧ ಪ್ರದ್ಯುಮ್ನ ಒಂದು ರೂಪ, ಅನಿರುದ್ಧ ಸಂಕರ್ಷಣ ಒಂದು, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ. ಅದೇ ವಿಧವಾಗಿ ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ಪ್ರದ್ಯುಮ್ನ ಇತ್ಯಾದಿ. ಈ ವಿಧವಾಗಿ ಒಂದೊಂದಕ್ಕೆ 5 ಸೇರ್ತಾ ಹೋದ್ರೆ 25 ರೂಪಗಳು ನಮಗೆ ಉಂಟಾಗುತ್ತೆ. ಕೊನೆಗೆ ಬರುವಂತಹದ್ದು ನಾರಾಯಣ, ನಾರಾಯಣ. ಈ ವಿಧವಾಗಿ ಭಗವಂತನ 25 ರೂಪಗಳ ಚಿಂತನೆಯನ್ನು ನಾವು ಮಾಡಬೇಕು. ಸೊ ಇದಾದ ಮೇಲೆ ಈ ಭಗವಂತನ ಈ ಪಂಚ ಋತುಗಳಲ್ಲಿ, ಪಂಚಾಗ್ನಿಗಳಲ್ಲಿ ಪಂಚ ಪಂಚ ರೂಪವ ತೆಲಿದು ಅಂತ ಹೇಳಿ. ಇನ್ನೊಂದು ನಾವು ಪಂಚಾಗ್ನಿಗಳು, ಪಂಚ ಅಗ್ನಿಗಳನ್ನು, ಪಂಚ ಯಜ್ಞಗಳು, ಪಂಚ ಅಗ್ನಿಗಳಲ್ಲಿ ಪಂಚ ಯಜ್ಞಗಳ ಚಿಂತನೆ ಅಂದ್ರೆ ಈ ಪಂಚ ಯಜ್ಞಗಳಲ್ಲಿ ಇನ್ನೊಂದು ವಿಧವಾದ ಪಂಚ ಯಜ್ಞಗಳನ್ನು ನಾವು ನೋಡ್ಬೋದು. ಅದು ಏನಂತ ಹೇಳಿದ್ರೆ ಬ್ರಹ್ಮಯಜ್ಞ, ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಭೂತಯಜ್ಞ ಅಂತ ಹೇಳಿ ಈ ವಿಧವಾದ 5 ಯಜ್ಞಗಳು, ಇದರ ಚಿಂತನೆಯನ್ನು ಕೂಡ ನಾವು ಮಾಡಬಹುದು. ಇದರಲ್ಲಿ ಕೂಡ ಭಗವಂತನ ರೂಪಗಳು ಏನಿದಂತೆ, ಬ್ರಹ್ಮಯಜ್ಞ, ಬ್ರಹ್ಮಯಜ್ಞ ಅಂದ್ರೆ ಬ್ರಹ್ಮ ಕಾರ್ಯಗಳನ್ನು ಮಾಡುವುದು ಎಲ್ಲ ಬ್ರಹ್ಮಯಜ್ಞ. ಅದಾದ ಮೇಲೆ ನಮಗೆ ಪಿತೃಯಜ್ಞ ಅಂದ್ರೆ ಪಿತೃ ಕಾರ್ಯಗಳು, ಶ್ರಾದ್ದಾದಿಗಳನ್ನು ಮಾಡುವುದು ಪಿತೃಯಜ್ಞ ಆಗುತ್ತೆ. ಅದೇ ವಿಧವಾಗಿ ಋಷಿಯಜ್ಞ ಅಂದ್ರೆ ಋಷಿ ಕಾರ್ಯಗಳು, ಋಷಿ ಕಾರ್ಯಗಳಂದ್ರೆ ಹೋಮಾದಿಗಳು ಅವೆಲ್ಲವೂ ಮಾಡುವುದು, ಅವು ಋಷಿಯಜ್ಞ ಆಗುತ್ತೆ. ಅದಾದ ಮೇಲೆ ದೇವಯಜ್ಞ, ಪೂಜಾದಿಗಳನ್ನು ಮಾಡುವುದು. ಅಷ್ಟೇ ಅಲ್ಲದೆ ಭೂತಯಜ್ಞ ಅಂದ್ರೆ ಅತಿಥಿಗಳಿಗೆ ಅನ್ನ ಹಾಕುವುದು, ಇಲ್ಲ ಭೂತರ ಪ್ರಾಣಿಗಳಿಗೆ ಅನ್ನ ಹಾಕುವುದು ಇತ್ಯಾದಿ, ಇವೆಲ್ಲವೂ ಕೂಡ ಭೂತಯಜ್ಞದಲ್ಲಿ ಬರುತ್ತೆ. ಇವು ಕೂಡ ಪಂಚಾಗ್ನಿಗಳು. ಈ ಪಂಚಾಗ್ನಿಗಳ ಚಿಂತನೆಯನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿ. ಸೊ ಇದು ಕೂಡ ಪಂಚಯಜ್ಞಿಗಳು ಪಂಚ ಯಜ್ಞಗಳು ಅಗ್ನಿಗಳು ಯಜ್ಞಗಳು ಇವನ್ನು ನಾವು ಪಂಚ ರೂಪ ಈ 25 ರೂಪಗಳನ್ನು ನಾವು ತಿಳ್ಕೊಂಡು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ನಾವು ಇನ್ನೊಂದು ಕೂಡ ಪಂಚಾಗ್ನಿಗಳು ಅಂತ ಹೇಳಿದಾಗ ಈ ಇನ್ನೊಂದು ವಿಧವಾದ ಅಗ್ನಿಗಳು ನಾವು ಪಂಚ ಜ್ಞಾನ ಆ ಒಂದೊಂದು ಜ್ಞಾನ ಏನಿದೆ ಆಯಾ ವಿಷಯವನ್ನು ಯಜ್ಞ ಅಂದರೆ ನಾವು ವಿಷಯಗಳನ್ನೇ ಹೋಮಿಸುವುದು. ಉದಾಹರಣೆಗೆ ಕಣ್ಣಿನಲ್ಲಿ ರೂಪ ಹಾಕಿದರೆ ಕಣ್ಣನ್ನುವ ಬೆಂಕಿಯಲ್ಲಿ ರೂಪ ಅನ್ನುವ ಆಹುತಿ ಹಾಕಿದಂತೆ ಈ ವಿಧವಾಗಿ ಪಂಚೇಂದ್ರಿಯಗಳಲ್ಲಿ ನಾವು ಕೂಡ ಈ ವಿಧವಾದ ಯಜ್ಞ ನಡೀತಾ ಇದೆ. ಒಂದು ದೇವತೆಗಳು ಮಾಡ್ತಾ ಇದ್ದಾರೆ, ತತ್ವಾಭಿಮಾನಿ ದೇವತೆಗಳು ಯಜ್ಞಗಳನ್ನು ಮಾಡ್ತಾ ಇದ್ದಾರೆ ಅನ್ನುವ ತಿಳುವಳಿಕೆಯಿಂದ ಆ ವಿಧವಾದ ಯಜ್ಞ ಚಿಂತೆಗಳನ್ನು ಅಗ್ನಿಕ ಚಿಂತೆ ಯಜ್ಞ ಚಿಂತೆಯನ್ನು ನಾವು ಮಾಡಬಹುದು. ಅದು ಇನ್ನೊಂದು ವಿಧವಾದ ಅಗ್ನಿಗಳ ಪಂಚಾಗ್ನಿಗಳ ಚಿಂತನೆ. ಇನ್ನೊಂದು ಪಂಚಾಗ್ನಿಗಳ ಚಿಂತನೆ ಏನು ಅಂತ ಹೇಳಿದರೆ ನಾವು ಪಂಚಾಗ್ನಿಹೋತ ಸಂಧಿಯಲ್ಲಿ ಜಗನ್ನಾಥದಾಸರು ಹೇಳಿದಂತೆ ಆಕಾಶ ಪರ್ಜನ್ಯ ಧರ ಪುರುಷ ಸ್ತ್ರೀ ಅನ್ನುವ ಈ 5 ಜೀವನ ಆಗಮನ ಸ್ಥಾನಗಳು ಜೀವ ತಾನು ಮೂರು ಗ್ರಹಲೋಕಗಳಿಗೆ ಹೋದ ಮೇಲೆ ಮತ್ತು ಜೀವನ ಪಾಪ ಪುಣ್ಯಗಳು ಕ್ಷೀಣೆ ಪುಣ್ಯ ಮತ್ಯಲೋಕಂ ವಿಶಂತಿ ಅಂತ ಹೇಳಿದಂತೆ ಪುಣ್ಯ ಕ್ಷೀಣ ಆದ ಮೇಲೆ ಮತ್ತು ಭೂಮಿಗೆ ಬಂದು ಇಳಿತಾನೆ. ಆ ಭೂಮಿಗೆ ಬಂದು ಇಳಿಯುವ ರೀತಿ ಎಂತ ಬಂದಿದೆ ಆಕಾಶ ಮಾರ್ಗದಿಂದ ಬಂದು ಮಳೆಯೊಳಗೆ ಸೇರಿಕೊಂಡು ಮಳೆಯಿಂದ ಭೂಮಿಗೆ ಬಂದು ಸಸ್ಯದೊಳಗೆ ಸೇರಿಕೊಂಡು ಅದರಿಂದ ಊಟ ಮಾಡಿದಾಗ ಆ ಸಸ್ಯದ ಮಾಡಿ ಗರ್ಭನಾಗಿ ಹುಟ್ಟುತ್ತಾನೆ ಭೂಮಿಗೆ ಬರ್ತಿ. ಯಾವುದು ಆಗಮನ ಸ್ಥಾನಗಳು ಅವು ಕೂಡ ಪಂಚಾಗ್ನಿಗಳು ಅಲ್ಲಿ ಅಂತೇಳಿ ಅದನ್ನು ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಪಂಚಾಗ್ನಿ ವಿನ್ನಾಮವೇ ಅಂತೇಳಿ ಯಾರು ಪಂಚಾಗ್ನಿಗಳನ್ನು ಈ ವಿಧವಾಗಿ ಸರಿಯಾಗಿ ತಿಳ್ಕೊಳ್ತಾರೋ ಅವರಿಗೆ ಭಗವಂತನ ಅನುಗ್ರಹವಾಗತ್ತೆ ಅಂತೇಳಿ ಪಂಚಾಗ್ನಿಗಳ ವಿವರವನ್ನು ಹೇಳಿದ್ದಾರೆ. ಈ ಉತ್ತಮಗತಿಗೆ ಸಾಧಕವಾಗಿರುವಂತಹ ಈ ಪಂಚಾಗ್ನಿ ಉಪಾಸನೆಯನ್ನು ನಾವು ತಿಳ್ಕೊಂಡು ಮಾಡಬೇಕು ಅಂತೇಳಿ ಅದನ್ನು ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಭಗವಂತನ ಈ ರೂಪಗಳ ಧ್ಯಾನವ ಮೂಲಕವಾಗಿ ಮನೋನೈರ್ಮಲ್ಯ ಒಳಗಿನೂ ನಮಗೆ ಶುದ್ಧಿ ಅಂತಃಶುದ್ಧಿ ಬಹಿಶುದ್ಧಿ ಎರಡೂ ಮಾಡಿಕೊಂಡು ಅಂತಃಶುದ್ಧಿ ಹೇಗೆ ಅವಶ್ಯಕವೋ ಬಾಹ್ಯ ಶುದ್ಧಿ ಅಷ್ಟೇ ಅವಶ್ಯಕ. ಸೊ ಈ ದೇಹದ ಒಳಗಿನ ಸ್ವಚ್ಛತೆಯೂ ಬೇಕು ಹೊರಗಿನ ಸ್ವಚ್ಛತೆ ಎರಡೂ ಬೇಕು. ಈ ವಿಧವಾಗಿ ನಾವು ಆರೋಗ್ಯಕರವಾಗಿರಬೇಕು ಅಂಥೇಳಿ ಆ ಭಗವಂತನ ಚಿಂತನೆಯನ್ನು ಮಾಡುತ್ತಾ ದೇಹದ ಒಳಗಿರುವ ಕಲುಷವನ್ನು ದೂರ ಮಾಡಿ ದೇಹದ ಹೊರಗಿರುವ ಕಲುಷವನ್ನು ದೂರ ಮಾಡಿ ಅಂತಃಶುದ್ಧಿ ಬಹಿಶುದ್ಧಿ ಎರಡೂ ಬರುವಂತೆ ಮಾಡಬೇಕು ಅಂತೇಳಿ ಬಾಹ್ಯ ಶೌಚ ಅಂತಃಶೌಚ ಎಲ್ಲವನ್ನು ಹೇಳಿ ಪಂಚಸು ಸಂಸ್ಕಾರಾಂತರಾಗಬೇಕು ಅಂತೇಳಿ ಪಂಚ ಸಂಸ್ಕಾರಗಳನ್ನು ನಾವು ತಿಳ್ಕೊಂಡಿರಬೇಕು. ಈ ವಿಧವಾಗಿ ಈ ಶ್ಲೋಕದಲ್ಲಿ ಇನ್ನು ವಿಶೇಷಗಳು ಮುಂಚೆ ಬರುತ್ತೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇನ ಯೇರ್ವ ಬುದ್ಧ್ಯಾತ್ಮನಾ ವಾ ಅನುಸು ಸ್ವಭಾವಾತ್ ಕರೋಮಿ ಇತ್ಯಸ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಪ್ರ